ಅದರಲ್ಲಿ ಉಳಿದ ಎಲ್ಲಾ ಅಂತ ಎರಡು ವಿಧ. ಅದರಲ್ಲಿ ಉಳಿದ ಎಲ್ಲಾ ಪ್ರಾಣಿಗಳು ಕ್ಷರ, ಯಾವುದಕ್ಕೆ ದೇಹ ನಾಶ ಇದೆ ಅದೆಲ್ಲ ಕ್ಷರ. ಬ್ರಹ್ಮಾದ್ಯಾ ಶರೀರ ಕ್ಷರಣಾತ್ ಕ್ಷರಾಹ, ಬ್ರಹ್ಮಾದಿ ಎಲ್ಲರೂ ಕ್ಷರ ಪುರುಷರು. ಲಕ್ಷ್ಮೀರ ಅಕ್ಷರ ದೇಹತ್ವಾತ್ ಅಕ್ಷರ ಅಂತ ಕರೀತಾರೆ. ಅಕ್ಷರ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಎಷ್ಟು ಸುಲಭವಾದದ್ದು, ಲೋಕದಲ್ಲಿ ಪ್ರತಿಯೊಬ್ಬರಿಗೆ ಅರ್ಥವಾಗುವ ಪದ ಅದು. ಅಕ್ಷರ ತತ್ವ ಅಂದ್ರೆ ಮಹಾಲಕ್ಷ್ಮಿ. ನಿನ್ನ ಉಪಾಸನೆ ಮಾಡುವವರು ಶ್ರೇಷ್ಠವೋ, ನಿನ್ನ ಹೆಂಡತಿ ಉಪಾಸನೆ ಮಾಡೋರು ಶ್ರೇಷ್ಠರು, ಇಷ್ಟೇ ಪ್ರಶ್ನೆ. ನಿಮ್ಗೆ ಏನು ದುಡ್ಡು ಕೊಡಬೇಕೋ, ನಿಮ್ಮ ಮನೆಯವ್ರ ಕಲ್ಲಿ ಕೊಟ್ಟರು ಆಯ್ತು ಅಂತಾರಲ್ಲ. ಇವತ್ತು ತಾವು ಉಪಾಸನೆ ಮಾಡೋ ಪದ್ಧತಿ ಜಾಸ್ತಿ ಜನಗಳಿಗೆ. ಆಫೀಸರಲ್ಲ ಮನೆಗಳು ಕೊಟ್ಟು ದುಡ್ಡು ಕೊಟ್ಟು ಬಂದ್ರೆ ಬೋಧವತ್ ಕಥೆ. ಈ ಲಾಜಿಕ್ ಇದೆ, ಸೈಕಾಲಜಿ ಇಲ್ಲಿಂದ ಕ್ರಿಯೇಟ್, ಅಲ್ಲಿಂದ ಕ್ರಿಯೇಟ್ ಆದ ಸೈಕಾಲಜಿ ಇದೆ. ಒಂದು ಪರಮಾತ್ಮ ಆರಾಧನೆ ದೊಡ್ಡದು, ಆತನ ಪತ್ನಿಯಾದ ಮಹಾಲಕ್ಷ್ಮಿ ಆರಾಧನೆ ದೊಡ್ಡದು ಅಂತ ಪ್ರಶ್ನೆ ಈಗ ನಮಗೆ ಆಶ್ಚರ್ಯ. ಇವರಿಬ್ಬರನ್ನೇ ಯಾತಕ್ಕೆ ಕೇಳ್ತಾನೆ ಅರ್ಜುನ, ಬ್ರಹ್ಮಾದಿಗಳ ಆರಾಧನೆ ದೊಡ್ಡದು ಅಂತ ಯಾಕೆ ಕೇಳಬಾರದು? ಬ್ರಹ್ಮ ಶಿವ ಸ್ಕಂದ ಷಣ್ಮುಖ ಬೇಕಾಷ್ಟನ ಯಾಕೆ ಕೇಳಬಾರದು ಅಂತ ಕೇಳಿದ್ರೆ, ಇಲ್ಲಿ ಪ್ರಶ್ನೆ ಬಂದಿರೋದೇನೀಗ, ನಮಗೆ ಮುಕ್ತಿ ಬೇಕಾಗಿದೆ. ನಮಗೆ ಮುಕ್ತಿ ಬೇಕೀಗ. ಮುಕ್ತಿ ಕೊಡೋರು ಯಾರು ತೀರ್ಮಾನ ಆಗ್ಬೇಕು ಫಸ್ಟಿಗೆ. ಮುಕ್ತಿ ಕೊಡೋ ಯಾರು ತೀರ್ಮಾನವಾದ ಮೇಲೆ ಅದರಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಆಮೇಲೆ ಬರುತ್ತೆ. ಮುಕ್ತಿ ಕೊಡೋ ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಆದ್ದರಿಂದ ಮುಕ್ತಿ ಕೊಡೋರು ಯಾರು ಅಂತ ಮೊದಲನೇ ಪ್ರಶ್ನೆ. ಇಲ್ಲಿ ಕೃಷ್ಣ ಮುಕ್ತಿ ಕೊಡ್ತಾನೆ ಅಂತ ಪೂರ್ವವಾಗಿದೆ ಈಗಾಗಲೇ. ಇಷ್ಟೊತ್ತು ಕೃಷ್ಣ ಹೇಳಿ ಬಂದು ಹೇಳ್ಕೊಂಡೇ ಬಂದಿದ್ದಾರೆ. ಅರ್ಜುನ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ತಾನು ಮುಕ್ತಿ ಕೊಡ್ತೇನೆ ಬಂದು ಜಗತ್ತಿ ಪರಮಾತ್ಮ ಸಾರಿ ಆಗಿದೆ. ಕೃಷ್ಣ ಮುಕ್ತಿ ಕೊಡ್ತೇನೆ ನಿಸ್ಸಂಶಯ. ಕೃಷ್ಣನ್ ಬಿಟ್ಟನ್ನು ಮುಕ್ತಿ ಕೊಡೋರು ಮತ್ತಾರು ಅಂತ ಪ್ರಶ್ನೆ. ಮುಕ್ತಿ ಕೊಡೋರು ಮತ್ತಾವ ದೇವತೆಗಳಿದ್ದಾರೆ? ಇದನ್ನು ನಾವು ಎಲ್ಲೋ ಹುಡುಕಿದ್ರೆ ಉಪಯೋಗ ಇಲ್ಲ. ವೇದಾದಿ ಶಾಸ್ತ್ರಗಳಲ್ಲಿ ಹುಡುಕಬೇಕು, ಮಹಾಭಾರತ ರಾಮಾಯಣದಲ್ಲಿ ಹುಡುಕಬೇಕು, ಭಾಗವತಾದಿ ಪುರಾಣಗಳಲ್ಲಿ ಹುಡುಕಬೇಕು. ಆಗ ನಮ್ಗೆ ಉತ್ತರ ಸಿಗುತ್ತೆ ಹೊರತು ಎಲ್ಲೆಲ್ಲೋ ಉತ್ತರ ಸಿಗೋ ಪದಾರ್ಥ ಅಲ್ಲ ಇದು. ಆಗ ಕೇಳೋದಕ್ಕೆ ಹೋಗ್ಬೇಕು ನಾವು. ಕುಡುಕಿ ನೋಡಿದರೆ ಗೊತ್ತಾಗುತ್ತೆ, ಬೇರೆ ದೇವತೆಗಳ ಆರಾಧನೆ ಮಾಡಿ ಮುಕ್ತಿ ಹೋಗಲಿಕ್ಕೆ ಅಂತ ಪ್ರಯತ್ನ ಪಟ್ಟವರು ಎಷ್ಟು ಜನ ಯಶಸ್ವಿಯಾಗಿದ್ದಾರೆ. ಹಿರಣ್ಯಕಶಿಪು ರಾವಣಾದಿಗಳನ್ನೇ ತಗೊಳ್ಳಿ. ಅದು ಯಾರನ್ನು ಪೂಜೆ ಮಾಡಿದರು? ಬ್ರಹ್ಮದೇವರನ್ನು ಪೂಜೆ ಮಾಡಿದ್ರು. ಹಾಗೆ ಸಾಯಬಾರದು, ಹೀಗೆ ಸಾಯಬಾರದು, ಏನೇನೋ ಮಾಡಿದ್ರು. ಕೊನೆಗೆ ಹೇಗೆ ಸಾಯಬಾರದು ಅನ್ಕೊಂಡಿದ್ರೆ ಹಾಗೆ ಸತ್ರು. ಕೊನೆ ಹಾಗೆ ಸಾಯಬಾರದು, ಹೀಗೆ ಸಾಯಬಾರದು ಅಂತ ಪ್ರಶ್ನೆ ಕೇಳಿದ ಅವರು ಸತ್ತಿದ್ದ ಅದೇ ರೀತಿನೇ ಹೊರತು ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಅಲ್ಲಿ ಸಾಯಬಾರದು, ಇಲ್ಲಿ ಸಾಯಬಾರದು ಕೇಳಿ ತನ್ನ ಮನೆಯಲ್ಲೇ ಸತ್ತ. ಕೊನೆಗೆ ತನ್ನ ಮನೆಯಲ್ಲೇ ಹೊತ್ತಿನ ಮೇಲೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಪರಮಾತ್ಮ ನರಸಿಂಹ ರೂಪಕ್ಕೆ ಬಲಿಯಾಗಿ ಹೋಗಿಬಿಟ್ಟ. ನರ ಬಾಂಧರ ಬಿಟ್ಟು ಯಾರಿಂದನೂ ಸಾಯಬಾರದು ಅವನು ಕೇಳಿಕೊಂಡ್ರೆ ನರರೂಪದ ಭಗವಂತನೇ ಕೊಂಡು ಹಾಕಿಬಿಟ್ಟ ರಾವಣನ. ಅಂದ ಮೇಲೆ ಅವರೆಲ್ಲ ಏನಾಗಿದ್ದಾರೆ? ಈಗ ಇಲ್ಲೇ ಪ್ರಾಣ ಉಳಿಲಿಲ್ಲ, ಇನ್ನು ಮೋಕ್ಷಕ್ಕೇನು ಹೋಗ್ತಾರ ಅವರು, ಆದ್ದರಿಂದ ಔಟ್ ಆಫ್ ಕ್ವಶನ್ ಅಂತ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಾದಿ ದೇವತೆಗಳ ಆರಾಧನೆಯಿಂದ ಎಂದೂ ಸಹ ಮೋಕ್ಷ ಸಿಗೋ ಪ್ರಸಂಗ ಇಲ್ಲವೇ ಇಲ್ಲ. ಅಂದಮೇಲೆ ಅವರು ಶ್ರೇಷ್ಠ, ಅವ್ರ ಉಪಾಸನೆ ಶ್ರೇಷ್ಠ ಹೋದ್ರೆ ಪ್ರಶ್ನೆ ಬರಲೇ ಇಲ್ಲ. ಆಗ ಅದು ಔಟ್ ಆಫ್ ಕ್ವಶನ್. ಅದು ಅಂದಮೇಲೆ ಮೋಕ್ಷ ಕೊಡ ದೇವತೆ ಇನ್ನೊಬ್ರು ಯಾರಿದ್ದಾರೆ ಅವರನ್ನು ಹುಡುಕಿ ಅಲ್ಲಿ ಪ್ರಶ್ನೆ ಮಾಡಬೇಕಷ್ಟೇ. ಇನ್ನೂ ಬರುತ್ತೆ, ಮಹಾಭಾಗವತ ಪುರಾಣದಲ್ಲಿ ಬರುತ್ತೆ. ಋಚಿಕುಂದ ಅಂತ ಒಬ್ಬ ರಾಜ, ಭೂಲೋಕದ ಚಕ್ರವರ್ತಿಯವನು, ಬಹಳ ಶ್ರೇಷ್ಠವಾದಂತಹ ಸಾಧನೆ ಮಾಡಿದವನು. ಅವನು ಅಂತಿಂತವನಲ್ಲ, ಮತ್ತೆ ವಿಶಿಷ್ಟವಾದಂತಹ ಸಾಧನೆ ಮಾಡಿದ ಮಹಾನುಭಾವ. ದೇವತೆಗಳು ಎಷ್ಟು ಸಂತೋಷ ಪಟ್ಟರು ಅಂದ್ರೆ, ಇಂಥ ರಾಜ ನಮ್ಮ ಕಡೆಗೆ ಬರಬೇಕು ಅಂತ ಯೋಚನೆ ಮಾಡಿ ದೈತ್ಯರ ಮೇಲೆ ಯುದ್ಧಕ್ಕೊಮ್ಮೆ ಹೊರಟಾಗ ಈತನನ್ನ ಕರೆದ್ರಂತೆ, ಬಾ ನಮ್ಮ ಪರ ನೀನು ಯುದ್ಧ ಮಾಡುವಂತ ಕರೆದ್ರಂತೆ. ಹೋಗಿ ಸೇವೆ ಮಾಡಿ, ಭೂಲೋಕದ ಇವತ್ತು ಫಾರಿನ್ಗೆ ಹೋದ್ರೆ ಮನುಷ್ಯ ಅಪ್ಪ ನಮ್ಮ ಸವಾಲ ತಿಳ್ಕೊಂಡ್ಬಿಡ್ತಾನೆ. ದೇವಲೋಕಕ್ಕೆ ಹೋಗ್ತಾನೆ, ಎಂಥ ಡಿಮ್ಯಾಂಡ್ ಇರಬೇಕಿದ್ದ ಲೆಕ್ಕ ಹಾಕಿ. ಒಬ್ಬ ರಾಜ ದೇವಲೋಕಕ್ಕೆ ಹೋಗಿ ಆ ದೇವತೆಗಳ ಪರ ಯುದ್ಧ ಮಾಡ್ತಾರೆ ಅಂತ ಕೇಳಿದರೆ ಎಷ್ಟು ಹಿರಿಮೆ ಸಂಪಾದನೆ ಮಾಡಿದ ವ್ಯಕ್ತಿ ಮುಚುಕುಂದ ರಾಜ. ಅಂಥವ್ರು ಯುದ್ಧ ಮಾಡೇ ಬಿಟ್ಟ, ದೇವತೆ ಸೇರ್ಕೊಂಡ್ಬಿಟ್ಟು ಯುದ್ಧ ಗೆದ್ದು ಬಿಟ್ಟ, ಕೊನೆಗೆ ದೇವರ ಅನುಗ್ರಹದಿಂದ ಗೆದ್ದು ಬಿಟ್ಟವು. ಆಗ ದೇವತೆಗಳು ಕೇಳಿದ್ರಂತೆ, ಅಲೆ ಮುಚುಕುಂದ ರಾಜ, ಒಳ್ಳೆ ಸೇವೆ ಮಾಡಿದ್ದಿ, ನಿನ್ ಏನ್ ಬರಬೇಕು ಕೇಳಿಕೋ. ಅಷ್ಟು ಜನ ದೇವತೆಗಳಿದ್ದಾರೆ, ಏನು ಬರಬೇಕು ಕೇಳಿಕೋ. ವರಂ ಋಣೀಶ್ವ ಭದ್ರಂತೆ, ಅವ್ರು ಹೇಳಿದ ಮಾತು ಬೇಕಾದ್ ಕೇಳ್ಕೊಳ್ಳಯ್ಯ, ಆದ್ರೆ ಹುಷಾರು, ಒಂದನ್ನು ಮಾತ್ರ ಕೇಳಬೇಡ ಅಂತ ಹೇಳ್ತಾ. ಋತೇ ಕೈವಲ್ಯ ಆತ್ಮನಃ, ಮೋಕ್ಷ ಮಾತ್ರ ಕೇಳಬೇಡ, ಯಾಕೆ ನಮ್ಗೆ ಕೂಡ ಶಕ್ತಿ ಇಲ್ಲ ಅಂತ ಅವರೇ ಒಪ್ಕೊಂಡ್ಬಿಡ್ತಾರೆ. ಏಕಯೇ ವೇಶ್ವರಸ್ತಸ್ಯ ಭಗವಾನ್ ವಿಷ್ಣು ರವ್ಯಯ, ಭಾಗವತದ ಶ್ಲೋಕ. ಏಕಯೇ ವೇಶ್ವರಸ್ತಸ್ಯ ಭಗವಾನ್ ವಿಷ್ಣು ರವ್ಯಯ, ಮೋಕ್ಷ ಕೊಡಲಿಕ್ಕೆ ಸಾಮರ್ಥ್ಯ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ವಿಷ್ಣು ಒಬ್ಬನೇ. ಆದ್ರಿಂದ ಅದನ್ನ ನಮ್ಮ ಹತ್ರ ಕೇಳಬೇಡ, ಅದು ವಿಷ್ಣು ಮಾತ್ರ ಕೊಡ್ತಾನೆ, ಬೇರೆ ಬೇಕಾದ ಕೇಳಬೇಕು. ಅದನ್ನು ಜಗನ್ನಾಥದಾಸರು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಬ್ರಹ್ಮ ಸಮೀರ ಪಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ, ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ, ನರಸಿಂಹನೇ ನಮಿಪೆ ಕರುಣಿ ಪೂಜೆ ಮಗೆ ಮಂಗಳವ. ನೋಡಿ, ಕೈವಲ್ಯದಾಯಕ ನರಸಿಂಹ, ನಾರಾಯಣ ವಿಷ್ಣು ಅವನ ಹೊರತು ಮೋಕ್ಷ ಕೊಡೋರು ಯಾರೂ ಇಲ್ಲಾದ್ರಿಂದಾಗಿನೆ ಅವನು ಮೋಕ್ಷದಾತ. ಮೋಕ್ಷ ಬೇಕಾದ್ರೆ ಅವನ್ನು ಕೇಳು, ಬೇರೆ ನಮ್ಮನ್ನು ಕೇಳು ಕೊಡ್ತೇವೆ ಅಂತ ಹೇಳಿದ್ರು. ಆತ ನಿದ್ರೆ ಕೇಳಿಬಿಟ್ಟ, ಎರಡನಾಗಿ ಬಿಡ್ತಾ ವಿಚಾರ ಬೇರೆ. ಅಂತ ಅವರೇ ಡಿಕ್ಲೇರ್ ಮಾಡ್ತಾರೆ, ಮೋಕ್ಷ ಕೊಡೋ ಶಕ್ತಿ ನಮಗಿಲ್ಲ. ಅಂದಮೇಲೆ ಇನ್ನು ಉಳಿದವರು ಹೇಳಿದಾರಲ್ಲ ಅವರೇ ಹೇಳಿದ್ರೆ ಅಂತ ಪ್ರಶ್ನೆ ಬರೋದೇ ಇಲ್ಲ, ಹೊರಟೋಗ್ತಾರೆ. ಇನ್ನು ಯಾವ್ಯಾವ ಇದ್ರೆ ಹುಡುಕ್ತಾ ಹೋಗಿರಿ ನೀವೀಗ, ಅವರ್ಯಾರೂ ಕೂಡ ಮೋಕ್ಷ ಕೊಟ್ಟ ದಾಖಲೆಯೇ ಇಲ್ಲ. ಮೊದಲು ನಮ್ಮ ಜನಕ್ಕೆ ಯೋಚನೆ ಬಂದಿಲ್ಲ, ಇದು ಆಶ್ಚರ್ಯ. ಇವತ್ತು ಎಷ್ಟೋ ಜನ ದೇವತೆಗಳ ಆರಾಧನೆ, ನಮ್ಮಲ್ಲಿ ಎರಡು ಗುಂಪಿದೆ, ದೇವತೆಗಳನ್ನು ಆರಾಧನೆ ಮಾಡೋದೇ ಇಲ್ಲ ಒಂದು ಗುಂಪು, ಹೈ ಕ್ಲಾಸ್ ನಾಸ್ತಿಕರು. ಇನ್ನು ಕೆಲವರು ಕಂಡು ಕಂಡು ದೇವತೆನ ಆರಾಧನೆ ಮಾಡಕ್ಕೆ ತಯಾರು, ಇನ್ನೊಂದು ಗುಂಪು. ಅದು ದೇವರು ಅಂದ್ರೆ ಯಾರೋ ಗಟ್ಟೆ ಕಳಿಸ್ತಾರೆ, ಚಪ್ಪಲಿ ಬಿಡ್ತಾರೆ, ಕೈ ಬೂದು ಬಿಡ್ತಾರೆ, ಏನೋ ಎಂತ ಏನಿರಬಹುದು ಅದು ಗೊತ್ತಿಲ್ಲ. ಅದು ಮೆಕ್ಯಾನಿಕಲ್ ಖಾಲಿ ಬಿಡುತ್ತಾರೆ. ಇವತ್ತು ಎರಡು ಎಕ್ಸ್ಟ್ರಿಮಿಟಿ ನಾವು ಕಾಣ್ತಾ ಇದ್ದೆ. ಹಾಗಿದ್ದರೆ ಇವತ್ತು ಈ ಯೋಚನೆ ಸರಿಯಾಗಿ ಮಾಡಿದಾಗ ದೇವರನ್ನ ಹುಡುಕೋದು ಬಹಳ ಸುಲಭ ಅಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅದು ಕೆಲಸ ಬೇಕು. ಅದು ಎಲ್ಲಿ ಹುಡುಕು, ಎಲ್ಲಿ ಕೆಲಸ ಹುಡುಕ್ಬೇಕು, ಎಷ್ಟು ಯೋಚನೆ ಮಾಡ್ತಾನೆ ಅವನೀಗ. ಎಲ್ಲಿ ಕೆಲಸ ಸಿಕ್ಕರೆ ಜೀವನಕ್ಕೆ ಭದ್ರತೆ ಸಿಗ್ತದೆ, ಸಾಕಷ್ಟು ಸಂಬಳ ಸಿಗ್ತದೆ, ಯಾವ ಕಾಲಕ್ಕೂ ನಮಗೆ ನಂಬಿಕೆಗೆ ಮೋಸ ಆಗಬಾರದು ಅಂತ ಎಷ್ಟು ಯೋಚನೆ ಮಾಡ್ತಾನಲ್ಲ. ಈ ಭೂಲೋಕದಲ್ಲಿ ಕೆಲಸಕ್ಕೆ ಎಷ್ಟು ಯೋಚನೆ ಮಾಡ್ತೀರಿ, ಎಫ್ಡಿ ಗಿಫ್ಟಿ ಇಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀರಿ, ಇನ್ನು ಮೋಕ್ಷ ಕೊಡೋ ದೇವರು ಯಾರು ಅಂತ ಯೋಚನೆ ಮಾಡಬೇಕಾದ್ರೆ ಜನ ಏನೇನೋ ಮಾಡೋದಿಲ್ಲ. ಕೆಲವು ನೀರೆಷ್ಟಿದ್ರೆ ಬೆಸ್ಟ್ ಅಂತ ಇನ್ನೊಂದು ಕೆಲವರು ವಾದ, ಪಕ್ಕದಲ್ಲೇ ಯಾವುದೋ ಸರ್ಕಲ್ ಕೂಡಿ ನೋಡಿದ ಹೊರಟು ಬಿಟ್ಟ ಆರಾಮ ಮುದುವಿತಾರೆ. ಇದೆಲ್ಲ ದೇವರ ಹುಡುಕೋ ರೀತಿ ಅಲ್ಲ ಇದು. ಎಷ್ಟೋ ಜನ ಕೆಲಸಕ್ಕೋಸ್ಕರ ಎಷ್ಟು ದೂರ ಹೋಗ್ತಾರೆ, ಓದಕ್ಕೋಸ್ಕರ ಎಷ್ಟು ದೂರ ಹೋಗ್ತಾರೆ, 10,000-20,000 ರೂಪಾಯಿ ಹೋಗ್ತಾರೆ ಓದೋದಕ್ಕೋಸ್ಕರ. ಯಾತಕ್ಕೆ ಒಳ್ಳೆ ಕಡೆ ಓದಬೇಕು ನಾವು, ಎಷ್ಟು ಕಾನ್ಸೆಪ್ಟ್ ಇದೆ ಈಗ. ಈ ಓದ್ಲಿಕ್ಕೆ ಕೆಲಸಕ್ಕೆ ಎಷ್ಟು ದೂರ ಹೋಗ್ಲಿಕ್ಕೆ ತಯಾರಾಗಿದ್ದೀರಲ್ಲ. ಇವತ್ತು ಹಳ್ಳಿ ಜನ ಎಷ್ಟರ ಹಳ್ಳಿ ಬಿಟ್ಟು ಬಂದವರು ಇದ್ದಾರೆ, ಕೊಟ್ಟೆ ಅಧೀಶರು ಬಿಟ್ಟು ಬಂದು ಬೇರೆ ಕಡೆ ಓದ್ತಾರೆ. ಯಾತಕ್ಕೆ ಅಂತ ಕೇಳಿದ್ರೆ ಅಲ್ಲಿ ನಮ್ಗೆ ಈ ಅನುಕೂಲ ಇಲ್ಲ, ಅಲ್ಲಿ ಈ ಕೋರ್ಸ್ ಇಲ್ಲ. ಅಂದಮೇಲೆ ಇವತ್ತು ನಮಗೆ ಹತ್ರ ಇರೋ ದೇವರು ದೇವರು ಅಂತ ತಿಳ್ಕೊಳಕ್ ಹೋಗಬೇಡಿ. ನಿಜವಾದ ಸಾಮರ್ಥ್ಯ ಇದ್ದ ವ್ಯಕ್ತಿ ಆಗಬೇಕು ಅಂಥವನು. ಯಾರು ಪುರಾಣ ಮಹಾಭಾರತ ರಾಮಾಯಣ ಕೇಳಬೇಕಾದ ಅದಕ್ಕೇನೆ, ಭಗವದ್ಗೀತೆ ಕೇಳಬೇಕಾದ ಅದಕ್ಕೇನೆ, ಮೋಕ್ಷ ಕೊಡುವ ದೇವರು ಯಾರು, ಆ ರಹಸ್ಯ ಹೊರಗೆ ಬಿಡಬೇಕು ಅಂದ್ರೆ ಶಾಸ್ತ್ರ ಶ್ರವಣ ಮಾಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ನಮ್ಮ ಜನಕ್ಕೆ ಇದು ಬಹಳ ಮುಖ್ಯವಾದ ಸಮಸ್ಯೆ. ತುಂಬಾ ಜನ ಯೋಚನೆ ಮಾಡಿಯೇ ಇಲ್ಲ. ಅದು ಒಂದು ಎಷ್ಟೋ ಜನ ದೇವ್ರು ಹಿಡಿಯಕ್ಕೆ ಕಾರಣ ಏನು ಗೊತ್ತಾ, ವಯಸ್ಸಾಯ್ತು, ರಿಟೈರ್ ಆಯ್ತು, ಒಂಥರ ಡಲ್ ಆಗಿಬಿಡ್ತಾನೆ, ಏನೋ ಒಂದು ಬೇಕಲ್ಲ ಹುಡುಕ್ತಾನೆ ಅಷ್ಟೇ. ಎಷ್ಟೋ ಜನಕ್ಕೆ ಇವತ್ತು ದೇವರ ಹೆಸರು ಒಂದು ಉಪಯೋಗಕ್ಕೆ ಬರೋದು ಅಂದ್ರೆ ಡೆಸ್ಪರೇಟ್ ಆಗಿ ಹೋಗೋದಷ್ಟೇ. ಡೆಸ್ಪರೇಟ್ ಆಗಿ ಹೋಗಬಾರ್ದು ಅಂತ ಅರ್ಥ ಅಲ್ಲ, ಅದೊಂದೇ ಕಾರಣ ಆಗಬಾರದು. ಟು ಸ್ಟಾರ್ಟ್ ವಿತ್ ಡೆಸ್ಪರೇಟ್ ಆಗಿ ಹೋದ್ರೆ ತಪ್ಪಲ್ಲ, ಬಟ್ ಎಂಡ್ ಅದರಲ್ಲಿ ಆಗಬಾರ್ದು. ಮತ್ತೆ ಅದು ತುಂಬಾ ವಿಕಾಸ ಹೊಂದಬೇಕು. ನಿಜವಾದ ದೇವರು ಯಾರು ಆಗಿದ್ರೆ ನಾವು ಎಲ್ಲ ನೋವನ್ನು ಪರಿಹಾರ ಮಾಡಬೇಕಂತ ದೇವರು ಯಾರು, ರಾಮಾಯಣ ಓದಿ ನೋಡಿ. ಇಡೀ ರಾಮಾಯಣದಲ್ಲಿ ಯಾರನ್ನು ನಂಬಿದವರು ಬದುಕಿದ್ದಾರೆ, ರಾಮನನ್ನು ನಂಬಿದ ವಿಭೀಷಣ ಬದುಕಿದ, ಸುಗ್ರೀವ ಬದುಕಿದ, ಹನುಮಂತ ತಾನು ಬದುಕಿದ ಅಲ್ಲ, ಉಳಿದವರು ಬದುಕಿಸ್ತ ರಾಮನನ್ನು ನಂಬಿ ಅಂತ ಹೇಳಿಬಿಟ್ಟು. ರಾಮನನ್ನು ಯುದ್ಧ ರಾಮಾಯಣ ಯುದ್ಧ ನಡೆದೋಯ್ತು, ರಾಮಾಯಣ ಯುದ್ಧ ನಡೀತು ನೋಡೋದಕ್ಕೆ. ರಾವಣನ ಕಡೆ ರಾಕ್ಷಸರ ದೊಡ್ಡ ಗುಂಪಿದೆ, ಕೋಟಿ ಕೋಟಿ ರಾಕ್ಷಸರಿದ್ದಾರೆ. ರಾಮನ ಕಡೆ ಕೋಟಿ ಕೋಟಿ ಕಪಿಗಳಿದ್ದಾರೆ. ಸುಮ್ಮನೆ ಯುದ್ಧ ನೋಡ್ತಾ ಹೋಗಿ, ಈ ಕಡೆನೂ ಸಾಯ್ತಾರೆ, ಆ ಕಡೆನೂ ಸಾಯ್ತಾರೆ, ಸಾವಿರವು ನಿರಂತರ ನಡೀತಾ ಇದೆ. ಮೇಲ್ನೋಟಕ್ಕೆ ಏನನ್ಸುತ್ತೆ ನಮಗೆ, ಏನಿದು ಉಪಯೋಗ? ರಾವಣನ ಕಡೆಯವರು ಸಾಯ್ತಾರೆ ಸರಿನೇ, ಆದ್ರೆ ರಾಮನ ಕಡೆಯವರು ಸಾಯ್ತಾರಲ್ಲ, ಏನ್ ಮಾಡ್ಬೇಕು ಇದಕ್ಕೆ? ದೇವರು ಏನ್ ಕಾಪಾಡದ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಹಾಗೆ ಮುಂದೆ ಓದ್ತಾ ಹೋಗಿ, ರಾಮನ ಕಡೆ ಯಾರ್ಯಾರು ಸತ್ತಿದ್ರು, ಹನುಮಂತ ಸಂಜೀವನ ತಂತಷ್ಟೆಲ್ಲ ಬದುಕಿ ಬಿಟ್ರು. ಮತ್ತೆ ಅರ್ಥ ಮಾಡ್ಕೋಬೇಕು, ರಾವಣ ಕಡೆ ಒಬ್ರು ಬದುಕಲಿಲ್ಲ. ಅಲ್ಲಿ ಮೇಜರ್ ಒಂದ್ ಚೇಂಜ್ ಕಾಣಿಸುತ್ತೆ. ಹಾಗಾಗಿ ರಾವಣ ಕಡೆಯವರೆಲ್ಲ ಬದುಕಿದ್ರು, ಸತ್ತು ಬದುಕಿದ್ರು, ಅದು ವಿಶೇಷ. ಸತ್ತು ಬದುಕಿದ್ರು, ರಾವಣ ಕಡೆಯವರು ಒಬ್ರು ಬದುಕಲಿಲ್ಲ. ಆಮೇಲೆ ಹಾಗೆ ಯುದ್ಧ ಮುಂದುವರಿತಾ ಹೋಯ್ತು. ಆಮೇಲೆ ಗೆಲ್ಲ ಸತ್ರು, ಮತ್ತೆ ಹನುಮಂತ ಸಂಜೀವನ ಪರ್ವತ ಅಂದಾಗ ಬದುಕಿದ್ರಲ್ಲ, ಮತ್ತೆ ಗೆಲ್ಲ ಸತ್ರು. ಹನುಮಂತ ಇನ್ನೊಂದ್ಸರಿ ಸಂಜೀವನ ಪರ್ವತ ತರ್ತಾನೆ, ಆಗ ಮತ್ತೆ ಬದುಕಿದ್ರು ಅವರು. ಆಮೇಲೆ ಸತ್ತವರು ಮತ್ತೆ ಬದುಕಿ ಬಿಟ್ರು, ಅದು ಆಯ್ತು. ಆಮೇಲೆ ಯುದ್ಧ ನಡೀತು, ಮತ್ತೆ ಆಗ್ಲೂ ಸತ್ರು ಕೆಲವರು. ಆಮೇಲೆ ಏನ್ ಮಾಡಿದಾರಂತೆ, ಬಾರಿ ಮ್ಯಾಜಿಕ್ ಒಂದು. ನಿಜವಾಗ್ಲೂ ಕೂಡ ರಾಮನ ಶಕ್ತಿ ನೋಡಬೇಕು, ಅತ್ಯದ್ಭುತವಾದ ಸಾಮರ್ಥ್ಯ ರಾಮದೇವರು. ಸಂಜೀವನ ತರಿಸೋದಿಲ್ಲ ರಾಮದೇವರಾಗ. ರಾಮದೇವ ಎರಡನೇ ಸರ್ತಿ ಹನುಮಂತ ತಂದ ಆದ್ಮೇಲೆ ಯಾರು ಸತ್ತರಲ್ಲ ಅದು ಬದಸಕ್ಕೆ ರಾಮದೇವರು ಸಂಜೀವನ ಪರ್ವತ ತರಿಸೋದಿಲ್ಲ. ಯಮದೇವರನ್ನ ಕಳಿಸಿದ್ರಂತೆ, ಕಳಿಸಿ ಸತ್ತವರೆಲ್ಲ ಬದಿಸಿ ಕಳಿಸಿ ಕಳಿಸಿಕೊಡಿ ನಮ್ಮವ್ರನ್ನ ಅಂತ ಹೇಳಿದ್ರಂತೆ. ಏನು ಕಂಟ್ರೋಲ್ ರಾಮದೇವರ ಶಕ್ತಿ? ತದಾಮೃತಾನ್ ರಾಘವ ಆನಿನಾಯ ಅಂತ ಹೇಳ್ತಾರೆ. ಸತ್ತವರು ರಾಮದೇವರ ಕಡೆ ಯಮದೇವರೇ ಎಲ್ಲ ರೀತಿ ಮಾಡ್ ನಮ್ಮವ್ರನ್ನ ಅಂತ ಹೇಳಿ ಎಲ್ಲ ರಾಮದೇವರು ಯಮದೇವರು ಬಿಟ್ಟು ಹೋಗ್ಬಿಡ್ತಾರೆ ಕಡೆ ಕೃಷ್ಣಾರ್ಪಣ. ಇಂಥ ಶಕ್ತಿ ಯಾವ ದೇವತೆಗಿರಿ? ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದಲೆ. ಪುರಂದರದಾಸರ ಈ ಮಾತು ಎಷ್ಟು ಶಾಸ್ತ್ರಗಳ ಅರ್ಥ ಗೊತ್ತೇನೆ ನೋಡೋದಕ್ಕೆ. ಮೂರು ನೋಡಿ ದೇವರನಾಮ ಅಷ್ಟೇನೆ ಅರ್ಥ ಮಾಡ್ಕೋತಾ ಹೋದ್ ಏನ್ ವಿಮರ್ಶೆ ಮಾಡಿದ್ದಾರೆ ಪುರಂದರದಾಸ. ಅದರೊಳಗೆ ಯಾವ ಗುಣ ಬೇಕಾದರೂ ತಗೊಳ್ಳಿ, ನಾರಾಯಣಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಯಾವ ಗುಣ ಬೇಕಾದರೂ ತಗೊಳ್ಳಿ, ಯಾವ ಹೇಳ್ತಾರೆ ಒಂದು ಮೊದಲನೇ ಮಾತೆ ನೋಡಿ ಬೇಕಾದ್ರೆ. ಆವ ವೈಭವದಿ ನೋಡಿ, ಸಾಕ್ಷಾತ್ ಲಕ್ಷ್ಮೀ ರಮಣ ಪರಮಾತ್ಮ. ಇನ್ನೇನು ಬೇಕಾದ್ರೆ ಲಕ್ಷ್ಮೀ ರಮಣ. ಈ ಇನ್ನೊಂದು ಬೇಕು, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಎಂಥ ವಾಹನ ಯಾರಿಗಿದೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಕಾರ್ ಇಟ್ಟಿದ್ದಾರೆ, ಆ ಭಾರಿ ಗ್ರೇಟ್ ಇಂಪೋರ್ಟೆಡ್ ಕಾರ್ ಇಟ್ಟಿದ್ದಾರೆ, ಇನ್ನೂ ಭಾರಿ ಗ್ರೇಟ್ ಅವರು. ಈ ಕಾರಿಗೆ ಅಂದ್ರೆ ಉಚ್ಚಾಪಟ್ಟೆ ಬೆಲೆ ಅಂತ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಇವತ್ತು ಆಕಾಶದಲ್ಲಿ ಸತತ ಸಂಚಾರ ಮಾಡತಕ್ಕಂತಹ ಸತತ ಸಮಾಜವ ಖಗಪತಿ ನಿರತಃ ವಿಷ್ಣು ಒಬ್ಬನೇ ಒಬ್ಬನು, ಅಂತ ವಾಹನ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಈ ಬರಿಯ ಸೊಬಗಾವ ದೇವರಲ್ಲಿ ನಾಕಾಣ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಏನು ಸೌಂದರ್ಯ ಸಾಕ್ಷಾನ್ ಮನ್ಮಥ ಮನ್ಮಥ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕ, ಅಂತ ಸೌಂದರ್ಯವನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ.